यदितं तव भक्तानाम् अस्माकं नृहरेहरे तदासु कार्यं कार्यज्ञ प्रलयार्क आयतप्रभ हरिकथामृतसार गुरुगळ करुणदिन्दा पणितु पेळुवे परम भगवत् भक्तरिदन आदरदि केळुवदु. कृष्ण ಭೋಜನ ರಸ ವಿಭಾಗ ಸಂಧಿ ಪದ್ಯ ನಂಬರ್ 29th ಪದ್ಯ. ಈ ಪದ್ಯ ಇಲ್ಲಿ ಪ್ರೀವಿಯಸ್ ಪದ್ಯದಲ್ಲಿ 28th ಉಪಚಯದ ಏಳಿಕೆಗಳು ಅವಗಿಲ್ಲ ಅಂತ ಹೇಳಿದ್ದಾರೆ. ಉಪಚಯ ಏಳಿಕೆ ಅವನಿಗೆ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನ ಸ್ವಲ್ಪ ವಿವರಣೆ ಮಾಡಿ ಆ ಒಂದು ವರ್ಡನ್ನ ವಿವರಣೆ ಮಾಡ್ತಾರೆ. ಮತ್ತು ಇದು ಉಪಸಂಹಾರ ಮಾಡೋದು ಅಂದ್ರೆ ಫಸ್ಟ್ ಪದ್ಯದಲ್ಲಿ ಭೋಜನ ರಸ ವಿಭಾಗ ಸಂಧಿ ಆಗಲಿ ಯಾವುದೇ ಸಂಧಿ ಆಗಲಿ ಫಸ್ಟ್ ಪದ್ಯದಲ್ಲಿ ಎಲ್ಲವನ್ನು ಏನೇನು ವಿಷಯ ಈ ಒಂದು ಸಂಧಿಯಲ್ಲಿ ಇದೆಯೋ ಅದೆಲ್ಲ ಹೇಳ್ತಾರೆ. ಆಮೇಲೆ ಕೊನೆಗೊಳಿಸುವಾಗ ಸಮರೈಸ್ ಏನೇನು ಥಾಟ್ಸ್. ಬೇಸಿಕಲಿ ಇದು ಕೊನೆಯ ಪದ್ಯ ಬಂದು ಇಟ್ ವಿಲ್ ಬಿ ಲೈಕ್ ಟೇಕ್ ಹೋಮ್ ಮೆಸೇಜ್. ಅಂದ್ರೆ ನಮ್ಗೆ ಇಷ್ಟು ವಿಷಯಗಳನ್ನು ಕೊಟ್ಟಿದ್ದಾರೆ. ಎಸ್ಪೆಷಲಿ ಭೋಜನ ರಸ ವಿಭಾಗ ಸಂಧಿ ಇಸ್ ಅ ವೆರಿ ವೆರಿ ಲೋಡೆಡ್ ಸಂಧಿ. ಇಷ್ಟು ನಾವು ಊಟ ಮಾಡುವಾಗ ಇಷ್ಟು ನೆನಪಿಗೆ ತರ್ಲಕ್ಕೆ ತುಂಬಾ ಕಷ್ಟವಾಗತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇದರ್ ದ ಫಸ್ಟ್ ಪದ್ಯ ಆರ್ ಮೋರ್ ಇಂಪಾರ್ಟೆಂಟ್ಲಿ ದ ಲಾಸ್ಟ್ ಪದ್ಯಗಳು ದಟ್ ಆ ಒಂದು ಕಂಡೆನ್ಸ್ಡ್ ಎಸೆನ್ಸ್ ಆಗಿ ಕೊಡ್ತಾರೆ. ಅಷ್ಟನಾರು ನಾವು ನೆನಪಿಗೆ ತಂದುಕೊಂಡ್ರೆ ಇಟ್ ವಿಲ್ ಬಿ ಬೆಟರ್ ಆಗತ್ತೆ. ಅಟ್ಲೀಸ್ಟ್ ಆ ಒಂದು ಜ್ಞಾನ ಇಲ್ಲಿ ಲಾಸ್ಟ್ ಪದ್ಯದಲ್ಲಿ ಪೇಳಲೇನು ಸಮೀರದೇವನು ಅದು ನೋಡಿದ್ದೀವಿ. ಅಲ್ಲಿ ಬರುವಾಗ ಭಗವಂತನಿಗೆ ಉಪಚಯದ ಹೇಳಿಕೆಗಳಿಲ್ಲ. ಅವನಿಗೆ ಶ್ರುತಿಯಲ್ಲಿ ಬಂದದಂತೆ ನೋಕನೀಯಾನ್ ಅಂತ ಹೇಳ್ತಾರೆ. ನೋಕನೀಯಾನ್ ಅಂತ ಅವನಿಗೆ ವೃದ್ಧಿ ಇಲ್ಲ. ಊಟ ಮಾಡೋದು ಮೂಲಕವಾಗಿ ಅವನಿಗೆ ವೃದ್ಧಿ ಇಲ್ಲ. ಆ ವೃದ್ಧಿಯಿಂದ ಬೆಳವಣಿಗೆ ಹಾನಿ ಅದೂ ಇಲ್ಲ ಅವನಿಗೆ ಅಂತ ಅಲ್ಲಿ ಹೇಳಿದ್ದಾರೆ. ಅದನ್ನೇ ಅದಕ್ಕೆ ಏನು ಅಂತ ಕರೀಬೇಕು ಭಗವಂತನಿಗೆ ಅದು ಇಲ್ಲ ಅಂತ ಒಂದು ಗುಣವನ್ನ ಹೇಳಿದ್ದಾರೆ. ಆ ಗುಣವನ್ನ ಹೇಳುವಂತ ಒಂದು ಶಬ್ದ ಯಾವುದು ಅಂದ್ರೆ ಅಚ್ಯುತ. ಅಚ್ಯುತ ಅಂಬೋ ಶಬ್ದ ಅದನ್ನ ನಾವು ಚಿಂತನೆ ಮಾಡಿದ್ರು ಆಯ್ತು. ಅಚ್ಯುತ ಆನಂದ ಗೋವಿಂದ ಅಂತ ಹೇಳಿ ನಾವು ಅದು ಪೂರ ಹೇಳಕ್ ಆಗಲ್ಲ. ಗೋವಿಂದ ಅಂತನಾರು ಹೇಳಿ ಊಟ ಮಾಡ್ತೀವಿ. ಮಾಡುವಾಗ ಇದು ಒಂದು ಶಬ್ದ ಇಟ್ಟುಕೊಂಡ್ರು ಆಗತ್ತೆ ನಡೆಯುತ್ತೆ ನಮ್ಗೆ. ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಈ ಹಾಗೆ ಅಂದ್ರೆ ಈ ಪರಿಯಲ್ಲಿ ಅಚ್ಯುತನ ತತ್ತದ್ ರೂಪ ತನ್ನಾಮಗಳೇ ಸಲ ನಾನಾ ಪದಾರ್ಥದ ನೆನೆ ನೆನೆದು ಬುಂಜಿಸುತ್ತಲಿರು ವಿಷಯ ಪ್ರಾಪಕ ಸ್ಥಾಪಕ ನಿಯಾಮಕ ವ್ಯಾಪಕ ಎಂದರಿತು ನೀ ನಿರ್ಲೇಪನ ಆಗಿರು ಪುಣ್ಯ ಪಾಪಗಳ ಅರ್ಪಿಸು ಅವನ ಅಡಿಗೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ಥೂಲವಾದ ಮೀನಿಂಗ್ ಏನು ಅಂದ್ರೆ ಈ ರೀತಿ ಅಂದ್ರೆ ಈ ಪರಿ ಅಂದ್ರೆ ಈ ರೀತಿಯಿಂದ. ಈ ರೀತಿಯಿಂದ ಅಂದೇನು ಹಿಂದೆ ನಾವು ಇಷ್ಟು ತನಕ ಹೇಳಿ ಬಂದಿದ್ದೀವಿಲ್ಲ. ಆ ರೀತಿಯಿಂದ ಅಚ್ಯುತನ ಭಗವಂತನ ಚ್ಯುತಿರಹಿತನಾದ ನಾರಾಯಣನ ತತ್ತತ್ ರೂಪ ತನ್ನಾಮಗಳ ತತ್ತದ್ ರೂಪ ಯಾವ ಯಾವ ರೂಪ ಯಾವ ಯಾವ ಹೆಸರುಗಳಲ್ಲಿ ಸಮಷ್ಟಿಯಾಗಿ ಕಂಪ್ಲೀಟ್ ಆಗಿ ನಾನಾ ಪದಾರ್ಥದಲ್ಲಿ ಒಂದೊಂದು ಪದಾರ್ಥದಲ್ಲಿನೂ ಅವನೇ ಇದ್ದಾನೆ. ರಸರೂಪನಾಗೆ ಅವನೇ ಇದ್ದಾನೆ. ಆಯಾ ಹೆಸರು ನಮ್ಗೆ ಜ್ಞಾಪಕ ಬರಲ್ಲ ಯಾವ್ದಲ್ಲಿ ಯಾವ ರಸದಲ್ಲಿ ಯಾವ್ದು ಯಾವ ಇದ್ದಾನ ಜ್ಞಾಪಕ ಬಂದಿಲ್ಲ. ಆವಾಗ ಅದೇ ರೂಪ ಒಂದು ಸ್ವೀಟ್ ತಗೊಂಡ್ರೆ ಅದೇ ಸ್ವೀಟು ಅದೇ ಹೆಸರಿನಿಂದ ಅದೇ ಇದಲ್ಲಿ ಅದೇ ರೂಪದಿಂದ ಪದಾರ್ಥದಲ್ಲಿ ಇದಾನೆ ಅಂತ ನೆನೆ ನೆನೆದು ನೆನೆದ ನೆನೆ ನೆನೆದು ಅಂತ ಎರಡು ಬಾರಿ ನೆನೆ ನೆನೆದು ಅಂತ ಒಂದು ಎರಡು ಬಾರಿ ಹೇಳಿದ್ರೆ ಇಟ್ ಈಸ್ ಎಂಫಸಿಸ್ ಅಂತ ಆಗತ್ತೆ. ನೆನೆ ನೆನೆದು ಅಂದ್ರೆ ಅವನ ಚಿಂತನೆಯಲ್ಲಿ ಇದ್ದು ಬುಂಜಿಸುತ್ತಲಿರೋ ವಿಷಯ ವಿಷಯಗಳು ಇದೆಲ್ಲ ಏನೇ ಅಂದ್ರೆ ಊಟ ತಿಂಡಿ ಮಾತ್ರ ಅಲ್ಲ. ಊಟ ತಿಂಡಿ ನಮ್ಮ ಬಾಯಿಗಾಗತ್ತೆ. ಅದೇ ಇಂಪ್ಲಿಕೇಶನ್ಲಿ ಒಂದೊಂದು ಇಂದ್ರಿಯಕ್ಕೇನು ಆ ವಿಷಯಗಳು ನಾವು ಒಂದು ಮ್ಯೂಸಿಕ್ ಕಾನ್ಸರ್ಟ್ಲಿ ಇರುವಾಗ ಕಿವಿಯಿಂದ ಭೋಜನ ಮಾಡ್ತೀವಿ. ಊಟ ಅಂತ ಹೇಳಲ್ಲ ಅದಕ್ಕೆ ಭೋಜನ ಅಂತ ಹೇಳ್ತೀವಿ. ಕಿವಿಯಿಂದ ಕೇಳ್ತೀವಲ್ಲ ಅದೂ ವಿಷಯನೇ ಆಗತ್ತೆ. ಕಣ್ಣಿನಿಂದ ಒಂದು ದೇವರ ಚಿತ್ರವನ್ನ ನೋಡ್ತೀವಿ. ಒಂದು ಮಕ್ಕಳು ಡ್ರಾಯಿಂಗ್ ಮಾಡಿ ಹಾಕಿದ್ರೆ ಎಷ್ಟು ಚಂದಾಗಿದೆ ಎಷ್ಟು ಚಂದಾಗಿದೆ ಅಂತ ನೋಡ್ತೀವಲ್ಲ ಅದು ಆಗಲಿ ಅದು ಕಣ್ಣಿಗೆ ವಿಷಯ ಆಗತ್ತೆ. ಕಣ್ಣಿಗೆ ವಿಷಯ ಕಿವಿಗೆ ವಿಷಯ ಹೀಗೆ ಒಂದೊಂದು ಇಂದ್ರಿಯಕ್ಕೇನು ಅದೇ ಅದೇ ಆದಂತ ವಿಷಯಗಳು ಉಂಟು. ಆ ವಿಷಯಗಳನ್ನ ಬುಂಜಿಸುತ್ತಲೇರು ಏನು ಈ ತರ ಭಗವಂತನ ಚಿಂತನೆ ಭಗವಂತ ಯು ಸೀ ದ ಹ್ಯಾಂಡ್ ಆಫ್ ಗಾಡ್ ಅಂತ ಬುಂಜಿಸುತ್ತಲಿರುವ ವಿಷಯ ಪ್ರಾಪಕ ಸ್ಥಾಪಕ ನಿಯಾಮಕ ವ್ಯಾಪಕ ಅವನೇ ಪ್ರಾಪಕನಾಗಿದ್ದಾನೆ ಸ್ಥಾಪಕನಾಗಿದ್ದಾನೆ ನಿಯಾಮಕನ ಪ್ರಾಪಕ ಅಂದ್ರೆ ತಂದು ಕೊಡುವನು ಅವನೇ. ನಮ್ಗೆ ಏನೇನು ಪದಾರ್ಥಗಳು ನಮ್ಗೆ ಬರುತ್ತೋ ಏನೇನು ಟ್ಯಾಲೆಂಟ್ ಬರುತ್ತೋ ಎಲ್ಲವೂ ಅವನೇ ನಮ್ಮನಿಗೆ ಹೊಂದಿಸಿದ್ದಾನೆ ಅವನೇ ಬಂದು ನಮ್ಗೆ ತಂದು ಕೊಟ್ಟಿದ್ದಾನೆ.
ಇದು ನಮಗೆ ಸ್ವಯಂವಾಗಿ ಅದೆಲ್ಲ ಬಂದಿಲ್ಲ, ಏನೇ ಮನೆಯ ಮಕ್ಕಳು ಅದು ಆಗಲಿ, ನಮಗೆ ಬರುವಂಥ ಇತರ ವಿಷಯಗಳು ಆಗಲಿ, ಅವನೇ ಪ್ರಾಪಕ, ಅವನೇ ಸ್ಥಾಪಕ. ಬಂದದ್ದನ್ನ ಇರುವಂತೆ ಮಾಡ್ತಾನೆ, ಎಕ್ಸಿಸ್ಟೆನ್ಸ್ ಅಸ್ತಿತ್ವವನ್ನು ಅದಕ್ಕೆ ಕೊಡ್ತಾನೆ. ನಿಯಾಮಕ, ಯಾವ ಕಾಲದಲ್ಲಿ ಯಾವ ಯಾವ ಥರ ನಿಯಮನ ಮಾಡಬೇಕು, ನಿಯಾಮಕ ವ್ಯಾಪಕ ವ್ಯಾಪ್ತನಾಗಿದ್ದಾನೆ ಎಂದರಿದು ಈ ಥರ ನೀವು ಚಿಂತನೆ ಮಾಡಿ ನಿರ್ಲೇಪನಾಗಿರು ಅಂದು ಯಾವುದನ್ನು ಹಂಚಿಕೊಳ್ಳ ಒಂದು ಒಂದು ಅಭಿಮಾನ ಇಟ್ಟುಕೋಬೇಡ. ನಿರ್ಲೇಪನ, ಯೋಚನೆ ಇಲ್ಲಾಂಗೆ, ಚಿಂತನೆ ಇಲ್ಲಾಂಗೆ ಏನು ಮಾಡಬೇಕು? ಪುಣ್ಯ ಪಾಪಗಳ ಅರ್ಪಿಸು. ನಾವು ಮಾಡುವಂಥ ದ್ವಂದ್ವ ಕರ್ಮಗಳು ಅಂತ ಹೇಳ್ತೀವಿ. ಕೆಲವರಿಗೆ ನಾವು ಮಾಡಿದ ಪುಣ್ಯಗಳ ಮಾತ್ರ ಅರ್ಪಣೆ ಅಂತ ಹೇಳ್ಕೊಳ್ತಾರ, ಹಾಗಲ್ಲ. ದಾಸರು ಸ್ಪಷ್ಟವಾಗಿ ಹೇಳ್ತಾರೆ, ಪುಣ್ಯ ಪಾಪ ನಮಗೆ ಗೊತ್ತಿಲ್ಲಂಗೆ ಪಾಪಗಳು ಆಗ್ತಾ ಇರುತ್ತೆ. ನಾವು ಮಲ್ಕೊಳ್ಳೋವಾಗ ಅಥವಾ ನಾವು ಬೆಳಿಗ್ಗೆ ಜಪ ಮಾಡುವಾಗ ಪಾಪಗಳು ಪುಣ್ಯಗಳು ನಮ್ಮಿಂದ ಭಗವಂತನೇ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಡೆಸಿದ್ದಾನೆ ಅಂತ ತಿಳ್ಕೊಳ್ಳೋದಿದೆ. ಅದೇ ಅರ್ಪಿಸು, ಅದಕ್ಕೆ ಅರ್ಪಣೆ ಸಮರ್ಪಣೆ ಅಂತ ಆಗುತ್ತೆ. ಅರ್ಪಿಸು ಅವನಡಿಗೆ, ಅವನಡಿಗೆ ಅಂದ್ರೆ ಅವನ ಪಾದಕ್ಕೆ ಸಮರ್ಪಣೆ ಮಾಡು, ಅವನ ಎಡೆಗೆ ಸಮರ್ಪಣೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಇದು ಸ್ಥೂಲವಾದ ಮೀನಿಂಗ್, ಬಟ್ ಅದು ಈ ಪದ್ಯ ಇಟ್ಸ್ ಉಪಸಂಹಾರವಾಗಿ ಬಂದಿದೆ. ಇಟ್ಸ್ ಎ ವೆರಿ ಲೋಡೆಡ್ ಪದ್ಯ. ಒಳಗಿನ ಅರ್ಥ ಹೀಗಿದೆ, ಈ ಪರಿಯಲಿ ಅಂದ್ರೆ ಏನು? ಈ ಪರಿಯಲಿ ಅಂದ್ರೆ ಇಲ್ಲಿ ಎರಡು ವಿಷಯ ಮೇಯ್ನ್ ಆಗಿ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಹೇಳಿರುವ ವಿಷಯ ಎರಡು ಮೇಯ್ನ್ ಆಗಿ ನೋಡಿದೆ. ಒಂದು ಭೋಕ್ತೃ, ಇನ್ನೊಂದು ಭೋಜ್ಯ. ಭೋಜ್ಯದಲ್ಲಿ ಭಗವಂತನೇ ಇದ್ದಾನೆ, ಭೋಕ್ತೃನಲ್ಲಿ ಭಗವಂತನೇ ಇದ್ದಾನೆ. ಭೋಜ್ಯದಲ್ಲಿ ಹೇಗಿದ್ದಾನೆ ಅಂತ ಹೇಳಿದ್ದಾರೆ. ಒಂದು ನಾಲ್ಕು ತರದ ಪದಾರ್ಥ, ನಾಲ್ಕು ತರದ ಇದು ಫಸ್ಟ್ ಪದ್ಯದಲ್ಲಿ ಬಂದಿದೆಲ್ಲ, ಈ ನಾಲ್ಕು ತರದ ಆಹಾರಗಳು, ಅದೇ ಖಾದ್ಯ ಪೇಯ ಚೋಷ ಲೇಹ್ಯ ಇದು ಬಂತು. ಈ ತರ ನಾಲ್ಕು ಟೈಪ್ಸ್ ಇದೆ. ಇದು ಒಂದೊಂದಲಿನೂ ಅನೇಕ ರಸಗಳು, ಷಡ್ ರಸಗಳಿದೆ. ಈ ರಸಗಳಲ್ಲಿ ಭಗವಂತನ ರೂಪಗಳಿದೆ ಅಂತ. ಈ ಒಂದೊಂದು ಪದಾರ್ಥದಲ್ಲಿ ಒಂದೊಂದು ರುಚಿಯಲ್ಲಿನೂ ಭಗವಂತನ ರೂಪಗಳಿದೆ ಅಂತ ತಿಳ್ಕೊಳ್ಳೋದು. ಅದು ಭೋಜ್ಯ ವಸ್ತುಗಳಲ್ಲಿ ಆಯಿತು. ಭೋಕ್ತೃ ಅಂದ್ರೆ ನಾವು, ಊಟ ಮಾಡುವರು. ನಮ್ಮಲ್ಲಿ ಹೇಗಿದೆ? ನಾವು ಅಂದರೆ ನಾವು ಎಂಡ್ ಪ್ರಾಡಕ್ಟ್. ನಾವು ನಮ್ಮೊಳಗೆ ದೇವತೆಗಳಿದ್ದಾರೆ. ಈ ದೇವತೆಗಳು ನಮ್ಮ ನಾಡಿಯಲ್ಲಿ ಇದ್ದಾರೆ. ಈ ನಾಡಿಯಲ್ಲಿ ದೇವತೆಗಳು ಮಾತ್ರ ಇಲ್ಲ, ತತ್ವಾಭಿಮಾನಿ ದೇವತೆಗಳು ಇದ್ದಾರೆ. ಇವರಲ್ಲಿ ಆ ಶ್ರೀ ಭೂ ಸಹಿತನಾಗಿ ಈ ನಾರಾಯಣ ಯಾರವನು ಇವನು ಹೇಳ್ತಾರಲ್ಲ ಫಸ್ಟ್ ಅದೇ ಬಂದಿದ ಭಗವಂತನ ರೂಪ ಎಂತಾದ್ದು ಅಂತ ಹೇಳಿದ್ದಾರೆ. ವರಾಹ ರೂಪಿಯಾದಂತ ಭಗವಂತ ಆ ಭೂದೇವಿ ಸಹಿತನಾಗಿ ಅವನು ಇದ್ದಾನೆ ಅಂತ ಬಂದಿದೆ. ಸೊ ಭಗವಂತ ಇದ್ದಾನೆ, ಇವನು ಹೇಗಿದ್ದಾನೆ ವಿವರಣೆ ಬಂದಿದೆ. ಅವನು ಹೇಗಿದ್ದಾನೆ? ಕೋಶದ ಈ ದೇಹದಲ್ಲಿ ಕೋಶಗಳು ಉಂಟು. ಈ ಪಂಚಕೋಶದಲ್ಲಿ ಇದ್ದಾನೆ. ಈ ಪಂಚಕೋಶದ ಆಕಾರದಲ್ಲಿ ಇದ್ದಾನೆ. ಅದು ಮಾತ್ರ ಇಲ್ಲ, ಆ ಪಂಚಕೋಶಕ್ಕೆ ಕಾರಣಭೂತನಾದಂತ ಈ ಒಂದು ಅನ್ನ ಹೇಳಿದಾರಲ್ಲ, ಅನ್ನ ಪ್ರಾಣ ಮನ ವಿಜ್ಞಾನ, ಈ ತರ ಇಲ್ಲಿನೂ ಅವನು ಇದ್ದಾನೆ ಅಂತ. ಅಲ್ಲಿ ಹೇಗಿದ್ದಾನೆ? ದೇವತೆಗೆ ವಾಯುದೇವರು ಒಳಗೆ ಇದ್ದು ಇದ್ದಾನೆ. ಸೊ ಹೀಗೆ ಬೇಸಿಕಲಿ ಭೋಜ್ಯ ಭೋಕ್ತೃ, ಭೋಜ್ಯದಲ್ಲಿ ಇರುವಂತ ವೆರೈಟೀಸ್ ನಾಲ್ಕು, ಆಮೇಲೆ ಆರು, ಈ ತರ ವೆರೈಟೀಸ್ ಸತ್ವ ರಜಸ್ತಮ ಅದೆಲ್ಲ ಸೇರಿ ಅದು. ಭೋಕ್ತೃನಲ್ಲಿ ಈ ಚೇತನಗಳು ನಾವು ನಮ್ಮೊಳಗೆ ದೇವತೆಗಳು ಆ ನಾಡಿಗಳು, ನಾಡಿಗತ ದೇವತೆಗಳು, ಆಮೇಲೆ ತತ್ವಾಭಿಮಾನಿ ದೇವತೆಗಳು, ಆಮೇಲೆ ನಾರಾಯಣ, ಹೀಗೆ ತಿಳ್ಕೊಂಡು ಊಟ ಮಾಡಬೇಕು ಅಂತ ಹೇಳ್ತಾರೆ ಈ ಪರಿಯಲ್ಲಿ. ಇಲ್ಲಿ ಇರುವಂಥದ್ದು ಇದು ಮಾತ್ರ ಅಲ್ಲ, ಇನ್ನೂ ವಿವರಣೆ ಕೊಟ್ಟಿದ್ದಾರೆ. ಇದೇ ಒಂದು ಪ್ರತಿ ಜೀವರು ಇರೋ ನಮಗೆ ಕಣ್ಣಿಗೆ ಕಾಣಿಸುವಂಥ ಜೀವರು ಮಾತ್ರ ಅಲ್ಲ, ಆ ಪಿತೃಗಳು ಅಂತಿದ್ದಾರೆ. ನಮ್ಮ ಪಿತೃಗಳು ನಮಗೆ ಇವಾಗ ಕಣ್ಣಿಗೆ ಕಾಣಿಸ್ಲಾರಂಗಿರುವಂತಹ ಈ ಪಿತೃಗಳು ಇವರೊಳಗೇನೂ ಇದ್ದಾರೆ ಅಂತ ವಿವರಣೆ ಕೊಟ್ಟು ಎಲ್ಲರೊಳಗೇನು ಭಗವಂತ ಇದ್ದಾನೆ. ನಾವು ಊಟ ಮಾಡುವುದು ಅಂದ್ರೆ ಎಂಥದ್ದು ಭೋಜನ ಎಂಬುದನ್ನು ವಿವರ ಮಾಡಿದ್ದಾರೆ. ಈ ರೀತಿಯಿಂದ ಈ ಪರಿಯಲ್ಲಿ ನೆಕ್ಸ್ಟ್ ಏನು, ಈ ಪರಿಯಲ್ಲಿ ಅಚ್ಯುತನ ಅಂತ ಹೇಳ್ತಾರೆ. ಯಾರನ್ನ ಇಲ್ಲಿ ನಾವು ಊಟ ಮಾಡುವಾಗ ಚಿಂತನೆ, ಊಟ ಮಾಡುವಾಗ ಅಂದ್ರೆ ಊಟ ಒಂದು ಇಲ್ಲ, ಪ್ರತಿ ಇಂದ್ರಿಯದಿಂದಲೂ ಆಯಾ ಇಂದ್ರಿಯ ವಿಷಯಗಳನ್ನ ಸ್ವೀಕಾರ ಮಾಡುವಾಗ ತಿಳ್ಕೋಬೇಕು ಅಚ್ಯುತ ಅಂತ ಹೇಳ್ತಾ ಇದ್ದಾರೆ. ಈ ಅಚ್ಯುತ ಎಂಬುವ ಶಬ್ದ ನಾವು ನೋಡಿದ್ದೀವಿ, ಹಿಂದೆನೂ ನೋಡಿದ್ದೀವಿ. ಅಚ್ಯುತ ಎಂಬುವ ಶಬ್ದ ಇದೆ, ಉಪಚಯದ ಹೇಳಿಕೆಗಳು ಇವಾಗಿಲ್ಲ ಅಂತ. ದ ನೋಕನಿಯಾನ್ ಅವನಿಗೆ ಒಂದು ಡಿಮಿನಿಷಿಂಗ್ ಅಂಬೋದು ಇಲ್ಲ. ಭಗವಂತನು ಸದಾ ಶಾಶ್ವತ್ ಏಕಪ್ರಕಾರನಾಗಿದ್ದಾನೆ, ಅವನಿಗೆ ಡಿಮಿನಿಷಿಂಗ್ ಇಲ್ಲ ಅಂತ ನಾವು ತಿಳ್ಕೊಂಡ್ರೆ ಅದೇ ನಮ್ಗೆ ಫಲ ಬರುತ್ತೆ. ಊಟ ಮಾಡುವಾಗ ಅಚ್ಯುತ ಅಂತ ಅವನನ್ನ ತಿಳ್ಕೊಂಡ್ರೆ ಏನಾಗತ್ತಂದ್ರೆ, ಅಚ್ಯುತ ಅಂಬೋ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಇದಕ್ಕೆ ನಾನು ಬನ್ನಂಜಯ ಗೋವಿಂದಾಚಾರ್ಯ ಅವ್ರ ಪುಸ್ತಕ ಒಂದು ಇಟ್ಕೊಂಡಿದ್ದೀನಿ, ವಿಷ್ಣು ಸಹಸ್ರನಾಮದ ಪುಸ್ತಕ. ನೀವು ಎಲ್ಲ ಇಂಡಿಯಾ ಹೋದ್ರೆ ಅದು ತಂದು ಇಟ್ಟುಕೊಳ್ಳಿ. ಸಮ್ ಟೈಮ್ ಇನ್ ಯುವರ್ ಲೈಫ್ ನಿಮ್ಗೇನು ಒಂದು ವಿಷ್ಣು ಸಹಸ್ರನಾಮದಲ್ಲಿ ಇರುವಂತಹ ಗುಣಗಳನ್ನ ತಿಳ್ಕೋಬೇಕು, ಉತ್ಪತ್ತಿ ತಿಳ್ಕೋಬೇಕು ಅಂತ ಬರುತ್ತೆ. ಆವಾಗ ಅವರು ಬನ್ನಂಜಯ ಆಚಾರ್ಯ ಮಾಡಿದಂತ ಈ ಪುಸ್ತಕ, ಮೂಲ ಪುಸ್ತಕ, ವಿದ್ಯಾಮಾನ್ಯರು ಮಾಡಿದ್ದ ದೊಡ್ಡ ವಾಲ್ಯೂಮ್ ಇದೆ. ಇದು ಅವರು ನಮ್ಗೆ ಅರ್ಥ ಆಗುವಂತ ರೀತಿಯಲ್ಲಿ ಬನ್ನಂಜಯ ಗೋವಿಂದ ಆಚಾರ್ಯ ಸಂಸ್ಕೃತದಲ್ಲಿ ಹಾಕಿದ್ದಾರೆ. ಅದು ಒಂದೊಂದು ಅದಲ್ಲಿ ಬರುವಂತದನ್ನ ಬೇಸಾಗಿ ಇಟ್ಟುಕೊಂಡು ನಾನು ಹೇಳ್ತಾ ಇದ್ದೇನೆ. ಅಚ್ಯುತ ಅಂಬೋ ಶಬ್ದಕ್ಕೆ ಅವ್ರು ಹೇಳ್ತಾರ, ಭಗವಂತನಿಗೆ ಚ್ಯುತಿ ಇಲ್ಲ. ಚ್ಯುತಿ ಇಲ್ಲ ಅಂತ ತಿಳ್ಕೊಂಡ್ರೆ ನಮ್ಗೇನು ಚ್ಯುತಿ ರಹಿತನಾಗಿ ಅವನು ಮಾಡ್ತಾನೆ. ಇನ್ನೊಂದು ಹೇಳ್ತಾರ ಅವರು, ಭಗವಂತ ಚ್ಯುತನೂ ಹೌದು ಅಚ್ಯುತನೂ ಹೌದು ಅಂತ ಹೇಳ್ತಾರೆ. ಅಚ್ಯುತ ಅಂದ್ರೆ ನಮ್ಗೆ ಗೊತ್ತಾಯ್ತು ಚ್ಯುತಿ ಇಲ್ಲದವನು ಅಂತ. ಚ್ಯುತನೂ ಹೌದು ಅಂತ ಹೇಳ್ತಾರೆ. ಚ್ಯುತ ಅಂದ್ರೆ ಏನಂದ್ರೆ ಹೇಳ್ತಾರ ಅವರು, ಚ್ಯುತ ಅಂಬೋ ಶಬ್ದಕ್ಕೆ ಏನ್ ಅರ್ಥ ಅಂದ್ರೆ, ಹೀ ಇಸ್ ರೀಚ್ಡ್ ಬೈ ದ ಜ್ಞಾನೀಸ್, ಜ್ಞಾನಿಗಳಿಂದ ಚು ಗತವು ಅಂತ ಧಾತು ಅಂತ ಅಂದ್ರೆ ಜ್ಞಾನಿಗಳಿಂದ ಹೊಂದಲ್ಪಡುವವನು ಯಾರು ಅವನು. ಅಂದ್ರೆ ಏನು ಅಂದ್ರೆ ಅನಂತನಾದ ದೋಷ ದೂರನಾದಂತ ಭಗವಂತ. ಹೀ ಭಗವಂತನನ್ನ ಜ್ಞಾನಿಗಳು ಹೊಂದುತ್ತಾರೆ ಅಂಬೋ ಅರ್ಥ ಈ ಅಚ್ಯುತ ಅಂಬೋ ಶಬ್ದದಿಂದ ಇದೆ. ಇವನು ಯಾರನ್ನ ಇಷ್ಟು ನಾವು ಊಟ ಮಾಡುವಾಗ ಈ ಅಚ್ಯುತ ದೋಷರಹಿತನಾದಂತ ಚ್ಯುತಿರಹಿತನಾದಂತ ಏಕಪ್ರಕಾರವಾಗಿರುವಂತ ಈ ಭಗವಂತ ಅಂತ ನಾವು ತಿಳ್ಕೊಂಡು ಅಚ್ಯುತ ಅಂತ ಕರೆದು ನಾವು ಊಟ ಮಾಡಿದ್ರೆ ಅವನು ನಮ್ಗೆ ಆ ಊಟದಿಂದ ಅಥವಾ ನಾವು ನೋಡುವಂತ ಪದಾರ್ಥದಿಂದ ಕೇಳುವಂತ ಪದಾರ್ಥದಿಂದ ನಮಗೆ ಆ ದೋಷರಹಿತನಾಗೆ ಅದನಿಂದ ನಮಗೆ ಚ್ಯುತಿ ಬರ್ಲಂಗೆ ಅವನು ರಕ್ಷಣೆ ಮಾಡ್ತಾನಂತ. ಸೊ ಅಚ್ಯುತ ಅಂತ. ಇನ್ನೊಂದವ್ರು ಏನ್ ಹೇಳ್ತಾರೆ ಅಂದ್ರೆ, ಅಚ್ಯುತ ಅಂಬೋದಕ್ಕೆ ಚ್ಯುತ ಅಂಬೋದು ಶಬ್ದ ಏನಿದೆ ಅಂದ್ರೆ ಚ ಇದೆ ಅಚ್ಯುತಾಲಿ ನೋಡಿ, ಚ ಇದೆ, ಯ ಇದೆ, ಸ ಇದೆ, ಈ ತರ ಮೂರು ಅಕ್ಷರಗಳು ಅ ಜೊತೆಯಲ್ಲಿ ಇದೆ. ಅಂದ್ರೆ ಅ ಅಂದ್ರೆ ಅವನು ಗುಣಪೂರ್ಣನ ಅನಂತ ಗುಣದಿಂದ ಭರಿತನಾದವನು ಚಿತನಾಗಿದ್ದಾನೆ, ಸಹಿತನಾಗಿದ್ದಾನೆ. ಚ ಅಂತ ಫಸ್ಟ್ ಬಂತು ಮೂರು ಲೆಟರ್ಸು, ಅ ಚ ಯ ಸ ಅಂತ ಇದೆ. ಅಂದ್ರೆ ಅ ಅಂತ ಅನಂತ ಗುಣದಿಂದ ಇರುವನು ಚಿತನಾಗಿದ್ದಾನೆ. ಚಿತನಾಗಿ ಅಂದ್ರೆ ಸಹಿತನಾಗಿದ್ದಾನೆ, ಗುಣಗಳಿಂದ ಸಹಿತನಾಗಿದ್ದಾನೆ. ಆಮೇಲೆ ಯುತನಾಗಿದ್ದಾನೆ ಅಂದ್ರೆ ಅನಂತ ತ ಅಂತಿದ. ತ ಅಂದ್ರೆ ವ್ಯಾಪ್ತಿ ಅಂತ ಆಗತ್ತೆ. ಅಂದ್ರೆ ಗುಣದಿಂದಲೂ ಆ ಒಂದು ರೂಪದಿಂದಲೂ ಅವನು ಗುಣಪೂರ್ಣನಾಗಿ ವ್ಯಾಪ್ತನಾಗಿ ಎಲ್ಲೆಡೇನೂ ಇದ್ದಾನೆ ಅಂಬೋದನ್ನ ಈ ಅಚ್ಯುತ ಅಂಬೋ ಶಬ್ದ ತಿಳಿಸುತ್ತಂತೆ. ಸೊ ಇಟ್ ಬಿಕಮ್ ಸೋ ಕಂಪ್ಲೀಟ್, ವ್ಯಾಪ್ತಿಯೂ ಬಂತು ನಮ್ಗೆ, ಭಗವಂತನ ವ್ಯಾಪ್ತಿಯೂ ಬಂತು ನೋಡಿ. ಸೊ ಒಂದೊಂದು ಸಂಧಿಯಲ್ಲಿನೂ, ಸಂಧಿ ಅಂತ ಹೇಳಿದ ದಾಸರು, ಸಂಧಿಯಲ್ಲಿನೂ ಈ ತರ ಈ ಹಿಂದೆ ಹೇಳಿದಂತ ವ್ಯಾಪ್ತಿಯನ್ನ ತಂದುಕೋಬೇಕು, ಅದಕ್ಕೆ ಹಿಂದೆ ಬಂದ ಕರುಣೆಯನ್ನ ತಂದುಕೋಬೇಕು. ಕರುಣೆ ಎಲ್ಲಿಂದ ಬಂತು, ನಾವು ಊಟ ಮಾಡೋದು ನಮ್ಮ, ನಾವು ಇವಾಗ ಊಟ ಮಾಡ್ತೀವಿ ಅಂದ್ರೆ ನಮ್ಗೆ ಶಕ್ತಿ ಬೇಕು, ನಮ್ಗೆ ಕಾರ್ಯಗಳಾಗಬೇಕು ಅಂತ ನಮ್ಗೋಸ್ಕರನೇ ರುಚಿ ರುಚಿಯಾಗಿದ್ದ ಅಂತ ಊಟ ಮಾಡ್ತಾ ಇದ್ದೀವಿ. ಇದ್ರೂ ಅಚ್ಯುತ ಅಂಬೋ ಒಂದು ಪ್ರಜ್ಞೆ, ಒಂದು ಸತಿ ಅಚ್ಯುತ ಅನಂತ ಗೋವಿಂದ ಅಂತ ಊಟ ಮಾಡಿದ್ರೆ ಆ ಅನ್ನದಿಂದ ಬರುವಂತ ಅನ್ನದಿಂದ ನಮ್ಗೆ ಪ್ರಯೋಜಕವೂ ಆಗತ್ತೆ, ತೃಪ್ತಿ ಬರತ್ತ, ಮೈ ಬೆಳೆಯುತ್ತ, ಶಕ್ತಿ ಬರತ್ತ, ಪ್ಲಸ್ ಆ ದೋಷಗಳು ಬರೋದಿಲ್ಲ ಅಂತ. ಆ ಅನ್ನ ನಮ್ಗೆ ಬಡಿಸಿದ್ದಾರಲ್ಲ, ಆ ಅನ್ನ ಯಾರೋ ಹ್ಯಾಗೋ ಏನೋ ದೋಷ ಏನೋ, ನಾವು ವೈಶ್ವದೇವ ಮಾಡಲ್ಲ ಅದು ಮಾಡಲ್ಲ ಸರಿಯಾಗೆ, ದೋಷದಿಂದ ಬಂದಿರುವಂತ ಅದು ಒಂದು ಅನ್ನ ಆಗಿರ್ಬೋದು. ಬಟ್ ಇವನ್ಗೆ ಅಚ್ಯುತ ಅಂತ ನಮ್ಮ ಹೆಲ್ಪ್ಲೆಸ್ನೆಸ್ ನಮ್ಗೆ ಮಾಡಕ್ ಒಂದು ಆಗ್ತಾ ಇಲ್ಲ. ಅಚ್ಯುತ ಅನಂತ ಗೋವಿಂದ ಅಂತ ಒಂದು ತುತ್ತು ಬಾಯಲ್ಲಿ ಇಟ್ಟರೂ ಆಯ್ತು, ನೋಡೋವಾಗ ಒಂದು ಚಿತ್ರ ನೋಡ್ತೀವಿ ಅಚ್ಯುತ ಅಂತ, ಅವನನ್ನ ಇನ್ವಿಸಿಬಲ್ ಹ್ಯಾಂಡ್ ಅವನನ್ನ ನೋಡಿದ್ರೆ ಅದನಿಂದ ಬರುವಂತ ಆ ಚ್ಯುತಿ ಹೋಗತ್ತೆ. ಅಂದ್ರೆ ಅವನು ಎಷ್ಟು ಕರುಣಾಳು ಆಗಿರ್ಬೇಕು. ಸೊ ಅದು ಹೇಳ್ತಾರೆ ಅಚ್ಯುತ ಈ ಪರಿಯಲ್ಲಿ ಅಚ್ಯುತನ ತತ್ತದ್ ಈ ಪರಿಯಲ್ಲಿ ಹೀಗೆ ದೇವರು ಇದ್ದಾನಂತ ಸುಮಾರು ಇಷ್ಟು ನಿಮ್ಗೆ ತಿಳ್ಕೊಳಕ್ ಆಗಲ್ಲವಾ? ಅಚ್ಯುತ ಅಂತ ತಿಳ್ಕೊಳ್ಳಿ, ಅಚ್ಯುತನ ತತ್ತದ್ ರೂಪ ತನ್ನಾಮಗಳೇ ಸಲ. ಸಲ ಎಂಬುದಕ್ಕೆ ವ್ಯಾಖ್ಯಾನಕಾರರು ಸಮಷ್ಟಿಯಾಗಿದ್ದಾನೆ, ಕಂಪ್ಲೀಟ್ ಆಗಿದ್ದಾನೆ ಅಂತ, ಸಂತತವಾಗಿದ್ದಾನೆ ಅಂತ ಮೀನಿಂಗ್ ಕೊಡ್ತಾರೆ. ಈ ತತ್ತದ್ ರೂಪ ತನ್ನಾಮದಿಂದ ಒಂದೊಂದು ಪದಾರ್ಥದಲ್ಲಿನೂ ಆಯಾ ನಿಮ್ಗೆ ಜ್ಞಾಪಕ ಬಂದಿಲ್ಲ ಅಂದ್ರೆ, ಒಂದು ನೀವು ಊಟ ಮಾಡ್ತೀರಿ ನೀರು ಅಂದ್ರೆ ನೀರು ಅಂತ, ನೀರು ಎಂಬೋ ಆ ರೂಪ ಆ ನಾಮದಿಂದ, ರೂಪ ಅಂದ್ರೆ ಆ ನೀರು ಹರಿಯತ್ತಲ್ಲ ಹಾಗೆ ಅಂತ ಅರ್ಥ ಇಲ್ಲ, ಆ ಶಕ್ತಿ ಪ್ರದನಾಗಿ ಆ ರಸರೂಪನಾಗಿ ಆ ಕ್ವಾಲಿಟಿಯನ್ನು ಕೊಟ್ಟು ಅದೇ ಹೆಸರಿನಿಂದ ಅವನಿದ್ದಾನೆ. ಯಾಕೆಂತ ಹಿಂದೆ ನೋಡಿದ್ದೀವಿ, ಯಾಕೆಂದ್ರೆ ಎಲ್ಲಾ ನಾಮಗಳು ಭಗವಂತನದೇ, ಎಲ್ಲ ನಾಮಗಳು ವೇದದಲ್ಲಿ, ಎಲ್ಲ ಶಬ್ದಗಳು ಧ್ವನಿಗಳು ಎಲ್ಲ ಭಗವಂತನೇ. ಆ ಭಗವಂತ ಆಯಾ ಪದಾರ್ಥದಲ್ಲಿ ಇದ್ದು ಆಯಾ ಕ್ವಾಲಿಟಿಯನ್ನ ಕೊಡ್ತಾ ಅನ್ಕೋಸ್ಕರ ಆ ಪದಾರ್ಥಕ್ಕೇನೋ ಆ ಹೆಸರು ಬರುತ್ತೆ. ಸೊ ತತ್ತದ್ ರೂಪ ತನ್ನ ನಾಮಗಳೇ ಸಮಷ್ಟಿ ಅಸಲ, ನಾನಾ ಪದಾರ್ಥದಲ್ಲಿ ನೆನೆ ನೆನೆದು ಬುಂಜಿಸುತ್ತಲಿರುವ ವಿಷಯ. ನೆನೆ ನೆನೆದು ಅಂತ ಹೇಳ್ತಾರೆ, ನೆನೆ ನೆನೆದು ಅಂದ್ರೆ ನೋಡಿದ್ದೀವಿ ನಾವು, ನೆನೆ ನೆನೆಯೋದಂದ್ರೆ ಜಸ್ಟ್ ಥಿಂಕ್ ಅಬೌಟ್ ಇಟ್ ಅಂತ ಒಂದು, ಇನ್ನೊಂದು ನೆನೆ ನೆನೆದು ಅಂದ್ರೆ ಗೆಟ್ ಇಮರ್ಸ್ಡ್ ಇನ್ ದಟ್, ಗೆಟ್ ಸೋಕ್ಡ್ ಇನ್ ದಟ್. ಹೇಗೆ, ಹೌ ಟು ಗೆಟ್ ಸೋಕ್ಡ್ ಇನ್ ದಟ್? ನೆನೆ ನೆನೆದು ಬುಂಜಿಸುತ್ತಲಿರು ವಿಷಯ. ವಿಷಯ ಅಂದ್ರೆ ಆಯಾ ಒಂದು ವಿಷಯಗಳು, ಅದು ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ನೆನೆ ನೆನೆದು ಬುಂಜಿಸುತ್ತಲಿರು ವಿಷಯ ಎಂಬುದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಪ್ರಾಪಕ ಸ್ಥಾಪಕ ನಿಯಾಮಕ ವ್ಯಾಪಕ ಎಂದರಿದು ಅಂತ ಹೇಳ್ತಾರೆ. ಈ ತರ ಚಿಂತನೆ, ಈ ತರ ನಾವು ನೆನೆಬೇಕು ಅಂತ ಹೇಳ್ತಾರೆ. ಇದೇ ಟೇಕ್ ಹೋಮ್ ಮೆಸೇಜ್. ಇದು ಏನು ಪ್ರಾಪಕ? ಪ್ರಾಪಕ ಅಂದ್ರೆ ಏನು? ಪ್ರಾಪಕ ಅಂದ್ರೆ ಹೇಳ್ತಾರೆ ಅಪ್ರಾಪ್ಯ ಪ್ರಾಪ್ತಿ, ಅಂದ್ರೆ ಅಪ್ರಾಪ್ತ ಪ್ರಾಪ್ತಿ ಅಂತಂದಾರೆ. ಅಂದ್ರೆ ಏನು? ನಮ್ಮಲ್ಲಿ ಒಂದು ಇಲ್ಲ, ಹಸಿವೆ ಆಗ್ತಾ ಇದೆ ಇವಾಗ, ಇವಾಗಿಲ್ಲ ಇವತ್ತಿಲ್ಲ, ಹಸಿವೆ ಆಗತ್ತೆ ಅಂದ್ರೆ ನಮಗೆ ಆ ಹಸಿವೆಯನ್ನ ಸ್ಯಾಟಿಸ್ಫೈ ಮಾಡಬೇಕು, ದಟ್ ಆ ಕೊರತೆ ಇದೆ, ಅದು ನಾವು ಊಟ ಮಾಡಿದ್ದಾಗೆ ಅಬ್ಬಾ ತೃಪ್ತಿ ಆಯಿತು ಅಂತ. ಸೊ ವಾಟ್ ಎವರ್ ವಿ ಲ್ಯಾಕ್ ಗೆಟಿಂಗ್ ಇಟ್, ಅದಕ್ಕೆ ಪ್ರಾಪಕ ಅಂತ ಹೇಳ್ತಾರೆ. ಅಪ್ರಾಪ್ತ ಪ್ರಾಪ್ತಿ, ಇದು ನಮಗೆ ಊಟನೂ ಆಗಬಹುದು, ಕಣ್ಣಿನಿಂದ ನೋಡುವುದು ಆಗುತ್ತೆ, ಕಿವಿಯಿಂದ ಕೇಳುವುದು, ಈ ತರ ಎಲ್ಲವೂ ಆಗುತ್ತೆ. ನಮ್ಮ ಹತ್ರ ಏನು ಈ ಒಂದು ಪರ್ಟಿಕ್ಯುಲರ್ ಟೈಮ್ಲಿ ನಮ್ಮ ಹತ್ರ ಏನು ಇಲ್ಲವೋ ಅದು ನಮಗೆ ಬರುವುದು ಪ್ರಾಪ್ತ ಆಗುತ್ತೆ. ಸೊ ಪ್ರಾಪ್ತ, ಅದಕ್ಕೆ ಕೃಷ್ಣ ಹೇಳಿದಂತೆ ಯೋಗಕ್ಷೇಮಂ ಅಂತ ಹೇಳ್ತಾರೆ. ಯೋಗಕ್ಕೇನೆ ಪ್ರಾಪಕ ಎಂಬುದು ಯೋಗವನ್ನ ಕೊಡ್ತಾನೆ. ಯೋಗವನ್ನಂದ್ರೆ ಏನು ಇಲ್ಲವೋ, ನಮ್ಮಲ್ಲಿ ಏನಿಲ್ಲವೋ ಆ ವಸ್ತುವನ್ನ ತಂದು ಕೊಡುವಂತ ರೂಪ ಪ್ರಾಪಕ. ಕೊಟ್ಟದ್ದನ್ನು ಉಳಿಸಬೇಕು. ಇವತ್ತು ನಾವು ಭೋಜನ ರಸ ವಿಭಾಗ ಸಂಧಿ ಓದಿ ಏನೋ ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಅರ್ಥ ಚೆನ್ನಾಗಿ ಆಗ್ತಾ ಇದೆ ಇವಾಗ, ಮತ್ತು ನಾಳೆ ಎಲ್ಲ ಮರ್ತೋಗತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಭಗವಂತನನ್ನ ಸ್ಥಾಪಕ, ನಾವು ಊಟ ಮಾಡುವಾಗ ಪ್ರಾಪಕ ಸ್ಥಾಪಕ ಅಂದ್ರೆ ಏನು ಜ್ಞಾನವನ್ನ ಪಡೆದಿದ್ದೀವೋ ಅಥವಾ ಏನು ವಿಷಯಗಳು ಇರ್ಬೋದು. ವಿಷಯ ಅಂತ ಹೇಳ್ತಾರೆ, ವಿಷಯ ಅಂತ ಬಿಟ್ಟುಬಿಟ್ರು ದಾಸರು. ವಿಷಯ ಅಂದ್ರೆ ಯಾವ ರೀತಿ ವಿಷಯವೂ ಆಗ್ಬೋದು, ಲೌಕಿಕ ವಿಷಯವೂ ಆಗ್ಬೋದು, ಆಧ್ಯಾತ್ಮಿಕ ವಿಷಯಗಳು ಆಗ್ಬೋದು. ಲೌಕಿಕ ವಿಷಯದಲ್ಲಿ ನೋಡಿದಾಗ ಪ್ರಾಪಕ, ಏನೋ ಒಂದು ನಮ್ಗೆ ಸಾಮಾನು ಮನೆಯಲ್ಲಿ ಇಲ್ಲ, ಆ ಒಂದು ಸಾಮಾನನ್ನ ತಂದು ಕೊಡ್ತಾನೆ, ದುಡ್ಡು ಕಾಸು, ನಮ್ಮ ರಿಲೇಟಿವ್ಸ್ ಅವರ ಅಫೆಕ್ಷನ್ನು ಎಲ್ಲವೂ ವಿಷಯಗಳು. ಈ ವಿಷಯಗಳು ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ವಿಷಯಗಳು, ಮನಸ್ಸಿಗೆ ಒಂದು ತೃಪ್ತಿ, ಈ ತರ ಅನೇಕ ಇರುತ್ತೆ. ಆ ವಿಷಯವನ್ನ ಪ್ರಾಪಕ ಮಾಡ್ತಾನೆ, ತಂದು ಕೊಡುತ್ತಾನೆ, ಅವನೇ ಪ್ರಾಪಕ. ತಂದು ಕೊಟ್ಟದ್ದನ್ನ ಉಳಿಸುತ್ತಾನೆ, ಇರುವಂತೆ ಮಾಡ್ತಾನೆ, ಅದಕ್ಕೆ ಕ್ಷೇಮ ಅಂತ ಹೇಳ್ತಾರೆ. ಯೋಗ ಕ್ಷೇಮ ಕೃಷ್ಣ ಎರಡನ್ನೂ ಕೊಡ್ತಾನಂತೆ. ಅದಕ್ಕೆ ಪ್ರಾಪಕನಾಗಿದ್ದಾನೆ, ಸ್ಥಾಪಕನಾಗಿದ್ದಾನೆ, ಕೊಟ್ಟದ್ದನ್ನ ಉಳಿಸ್ತಾ ಇದ್ದಾನೆ, ಅದು ಮಾತ್ರ ಅಲ್ಲ ನಿಯಾಮಕನಾಗಿದ್ದಾನೆ, ತಂದಿದ್ದಾನೆ ಕೊಟ್ಟಿದ್ದಾನೆ ಉಳಿಸಿದ್ದಾನೆ. ಆ ಪ್ರಜ್ಞೆನೂ ನಮ್ಗೆ ಇರೋದಿಲ್ಲ, ಅವನು ಅಲ್ಲಿ ನಿಂತು ನಮ್ಮೊಳಗೆ ನಿಂತು ನಿಯಮನ ಮಾಡಬೇಕು. ನಿಯಮನ ಮಾಡೋದು ಅಂದ್ರೆ ಏನು ಅಂದ್ರೆ ಅದು ಆ ತರ ನಮ್ಗೆ ಒಂದು ಅನುಭವವನ್ನ ತಂದು ಕೊಡಬೇಕು, ಅದನ್ನ ನಿಯಮನ ಮಾಡಬೇಕು. ಅವನ ಅಂತರ್ಯಾಮಿಯಾಗಿದ್ದು ಆ ನಿಯಮನ ಮಾಡೋದು ಒಂದು ಹೇಳ್ತಾರೆ. ಆಯಾ ವಸ್ತುಗಳನ್ನ ನಿಯಮನ ಮಾಡಬೇಕು. ಆ ವಸ್ತು ಕೊಟ್ಟ ವಸ್ತು ಆ ಶೇಪ್, ಒಂದು ಮಾವಿನ ಹಣ್ಣು ತಂದು ಕೊಟ್ರೆ ಆ ಮಾವಿನ ಹಣ್ಣು ಕೊಳತಾಗ್ಲಂಗ ಹಾಗೆ ಇರಬೇಕು, ಅಷ್ಟೊತ್ತು ಇರಬೇಕು, ಅಷ್ಟೊತ್ತು ಇರೋದು, ಅದಕ್ಕೆ ನಿಯಮನ ಅಂತ ಹೇಳ್ತಾರೆ. ನಿಯಮನ ಆದ ಮೇಲೆ ಇನ್ನೊಂದು ಏನ್ ಮಾಡ್ತಾನಂದ್ರೆ ವ್ಯಾಪಕ, ಅಂದ್ರೆ ವ್ಯಾಪಕನಾಗಿರಬೇಕು. ವ್ಯಾಪಕನಾಗಿರಬೇಕು ಅಂದ್ರೆ ಎಲ್ಲ ಠಾವಿಲನ್ನು ಅವನು ಇದ್ದಾನೆ ಈ ಭಗವಂತ. ಇದನ್ನ ಅದಕ್ಕೆ ಯಾಕೆ ವ್ಯಾಪಕ ಅಂತ ಅವನನ್ನ ತಿಳ್ಕೊಬೇಕು ಅಂದ್ರೆ ಅವನು ವಿಶೇಷವಾಗಿ ನಮ್ಗೆ ಆಪ್ತನಾಗಿದ್ದಾನೆ, ನಮ್ಗೆ ಒಳ್ಳೆದನ್ನೇ ಮಾಡುತ್ತಾನಂತ ಒಂದು ಮೀನಿಂಗ್. ಇನ್ನೊಂದು, ಎಲ್ಲ ಠಾವಿಲಲ್ಲೂ ಅವನು ಇದ್ದಾನೆ, ಎಲ್ಲ ಕಡೆಯೂ ಭಗವಂತ ಇದ್ದಾನೆ. ಆದ ಕಾರಣದಿಂದ ಅವನು ಪ್ರಾಪಕ, ಸ್ಥಾಪಕ, ನಿಯಾಮಕ ಎಲ್ಲವೂ ಮಾಡುತ್ತಾನೆ ಎಂದರಿದು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ, ಇದು ವಿಷಯದ ಆಯಿತು, ವಿಷಯ ಲೌಕಿಕ ವಿಷಯ ಆಯಿತು. ವಿಷಯ ಲೌಕಿಕ ವಿಷಯ ಮಾತ್ರ ನಮಗೆ ಬೇಕಾಗಿಲ್ಲ. ಲೌಕಿಕ ವಿಷಯ ಯಾವ ದೇವತಾ ಉಪಾಸನದಿಂದಲೂ ಲೌಕಿಕ ವಿಷಯಗಳು ಬರುತ್ತೆ. ಆ ಒಂದು ಆಧ್ಯಾತ್ಮಿಕ ವಿಷಯವನ್ನು ಹೇಳಬೇಕು, ಯಾಕೆಂದ್ರೆ ಈ ಗ್ರಂಥಕ್ಕೆ ಮೋಕ್ಷವನ್ನು ತಂದುಕೊಡುವಂತ ಗ್ರಂಥ. ಅದಕ್ಕೆ ಅರ್ಥ ಹೇಗೆಂದ್ರೆ ವಿಷಯ ಪ್ರಾಪಕ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಪ್ರಾಪಕ ಅಂತ ಹೇಳುವುದು ಯಾವ ಅರ್ಥದಿಂದ ಹೇಳ್ತದ? ಪೂರ್ಣ ಅಂತ ಅರ್ಥ. ವ್ಯಾಪ್ತ, ಪೂರ್ಣ ಅಂತ ಅಂದ್ರೆ ಭಗವಂತನ ಜ್ಞಾನವನ್ನ ತಂದುಕೊಡೋದು, ಭಗವಂತನ ವಿಷಯಕ ಜ್ಞಾನವನ್ನ ಬರುವುದು ಪ್ರಾಪಕ. ಬಂದ ಭಗವತ್ ವಿಷಯ ಜ್ಞಾನ ಇವಾಗ ನಾವು ಕಲಿಯೋದು, ಅದನ್ನ ಉಳಿಸುವುದು ಸ್ಥಾಪಕ. ನಿಯಾಮಕ ಅಂದ್ರೆ ಯಾವತ್ತು ನಮಗೆ ಆ ಅಂತರ್ಯಾಮಿಯ ಚಿಂತನೆಯನ್ನು ಕೊಡುವುದು ನಿಯಾಮಕ. ವ್ಯಾಪಕ ಅಂದ್ರೆ ಆಪ್ತನಾಗಿರುವುದು, ಅದು ಹೇಳಾಯ್ತು. ಸೊ ಇನ್ನೊಂದು, ಈ ಸ್ಟೇಜ್, ಈ ಒಂದು ಈ ಜ್ಞಾನ ಹೀಗೆ ಬೆಳೆಯುತ್ತಾ 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 ಬಂದ್ರೆ ಕೊನೆಯಲ್ಲಿ ಅಪರೋಕ್ಷ ಜ್ಞಾನಕ್ಕೆ ಹೋಗತ್ತೆ. ಆವಾಗ ಏನರ್ಥ ಆಗತ್ತೆ? ಪ್ರಾಪಕ. ಪ್ರಾಪಕ ಅಂದ್ರೆ ಇಲ್ಲಿ ಹೇಳುವುದು ಏನು ಅಂದ್ರೆ ಇನ್ನೊಂದು ಡಿಫ್ರೆಂಟ್ ಮೀನಿಂಗ್. ನಮಗೆ ಆ ಒಂದು ಅಪರೋಕ್ಷ ಜ್ಞಾನ ಅಂತ ಒಂದು ಸ್ಥಿತಿ ಬಂದಾಗ, ಇಲ್ಲಿ ನಿಯಾಮಕ ವ್ಯಾಪಕ ಅಂತ ಹೇಳುವಾಗ, ನಿಯಾಮಕ ಅಂದ್ರ ಅಂತರ್ನಿಯಮ ಅಂದ್ರ ಬಿಂಬರೂಪ ನಿಯಾಮಕ, ಅವನನ್ನ ತಿಳ್ಕೊಳ್ಳುವುದನ್ನು ಹೇಳ್ತಾ ಇದ್ದಾರೆ. ಸೊ ಈ ಅಂತರ್ನಿಯಾಮಕತ್ವ ಅಂದ್ರ ನಮ್ಮನ್ನ ನಿಯಮನ ಮಾಡುವಂತ ನಮ್ಮ ಬಿಂಬರೂಪಿಯನ್ನ, ಬಿಂಬದಲ್ಲಿ ಇರುವಂತ ಇವನು ವ್ಯಾಪಕ, ಎಲ್ಲ ಠಾವಲ್ನ ಇದ್ದಾನೆ ಅಂತ ನಾವು ನೋಡುವುದು, ಅದು ಸಾಕ್ಷಾತ್ಕಾರ, ಅಪರೋಕ್ಷ ಆಗತ್ತ. ಆ ಅಪರೋಕ್ಷ ಹೇಗಿರತ್ತ ಅಂದ್ರ ಪ್ರಾಪಕ, ಸ್ಥಾಪಕ ಅಂತ ಹೇಳ್ತಾರೆ. ಇದು ಥರ್ಡ್ ಲೇಯರ್ ಆಫ್ ಮೀನಿಂಗ್. ಇಲ್ಲಿ ಏನು ಪ್ರಾಪಕ ಅಂದ್ರೆ, ಈ ಅಪರೋಕ್ಷ ಜ್ಞಾನ ಅಂಬೋದು ಎಲ್ಲರಿಗೆ ಒಂದೇ ರೀತಿಯಿಂದ ಆಗೋದಲ್ಲ, ಇದು ಒಬ್ಬೊಬ್ಬರಿಗೆ ಯೋಗ್ಯತಾ ಪ್ರಕಾರ ಬೇರೆ ಬೇರೆ ರೀತಿಗಳು ಆಗತ್ತೆ. ಇಲ್ಲಿ ಬೇಸಿಕಲಿ ಎರಡು ಬಿಗ್ ಡಿವಿಷನ್ಸ್ ಇರುತ್ತೆ. ಒಂದು ಏನು ಅಂದ್ರೆ ಪ್ರತೀಕಾಲಂಬರನು, ಇನ್ನೊಂದು ಅಪ್ರತೀಕಾಲಂಬನರು ಅಂತ. ಅಂದ್ರೆ ಏನು ಅಂದ್ರೆ ಪ್ರತೀಕಾಲಂಬನರು ಅಂದ್ರೆ ನಮ್ಮಂತ ಇರುವಂತ ಸಾಮಾನ್ಯ ಜೀವರು. ನಮಗೆ ಭಗವಂತ ಎಲ್ಲಿ ಕಾಣಿಸಿಕೊಡ್ತಾನ? ನಮ್ಮ ಬಿಂಬರೂಪಿಯಾದಂತ ಭಗವಂತ ನಮ್ಮ ಹೃದಯದಲ್ಲಿ, ಒಂದು ಪ್ರತೀಕದಲ್ಲಿ, ಹೃದಯ ಎಂಬ ಒಂದು ಪ್ರತೀಕದಲ್ಲಿ ಕಾಣಿಸಿಕೊಡ್ತಾನಂತೆ ನಮಗೆ. ವಾಯುದೇವರು ತತ್ವಾಭಿಮಾನಿ ದೇವತೆಗಳಿಗೆ ಹೇಗೆ ಕಾಣಿಸಿಕೊಡ್ತಾನೆ ಅವ್ರಿಗೆ ಅಪ್ರೋಕ್ಷ ಆದಾಗ ಅಂದ್ರೆ, ಒಳಗೆ ಮಾತ್ರ ಇಲ್ಲ, ಎಲ್ಲ ಠಾವಿಲನ್ನು ಬಿಂಬರೂಪ, ಆ ಬಿಂಬರೂಪ ಪರಮಾತ್ಮನನ್ನ ಇಡೀ ಬ್ರಹ್ಮಾಂಡ, ಅವರವ್ರ ಯೋಗ್ಯತೆಗೆ ತಕ್ಕಂಗೆ ಅವರು ಎಲ್ಲ ವ್ಯಾಪ್ತವಾಗಿ ನೋಡ್ತಾರೆ ಈ ಬ್ರಹ್ಮಾಂಡದ. ಇವರು ನೋಡಿದ್ರಲ್ಲ, ಅರ್ಜುನ ನೋಡಿದ್ದಾನೆ ಕೃಷ್ಣ ದರ್ಶನ ಕೊಟ್ಟಾಗ, ವಿಶ್ವರೂಪ ಕೊಟ್ಟಾಗ, ಆ ವಿಶ್ವರೂಪ ದರ್ಶನ ಆ ಒಂದು ಮನಸ್ಸು ಬ್ರಹ್ಮಾಂಡಕ್ಕೆ ಮೀರಿ, ಆ ತತ್ವಗಳು ಪಂಚಭೂತ, ಆ ತತ್ವ ಮೀರಿ, ಆ ಮನಸ್ತತ್ವ ಅಪ್ ಟು ದಟ್ ವಿಶ್ವರೂಪವನ್ನ ನೋಡಿದ ಅಂತ ಒಬ್ಬೊಬ್ಬರು ತಮ್ಮ ತಮ್ಮ ಯೋಗ್ಯತಾ ಅನುಸಾರ ನೋಡಿದ್ರಂತೆ. ಹಾಗೆ ವ್ಯಾಪ್ತ ದರ್ಶನ ಅದಲಿನೂ ವೇರಿಯೇಷನ್. ಅದಕ್ಕೆ ಹೇಳ್ತಾರೆ ಪ್ರಾಪಕ ಅಂದ್ರೆ ಪ್ರ ಅಂದ್ರ ವ್ಯಾಪ್ತಿ, ಪ್ರ ಪೂರ್ಣ ವ್ಯಾಪ್ತ ಅಂಬೋ ಧಾತು ಬರುತ್ತೆ, ಪ್ರ ಪೂರ್ಣ ಪ್ರ. ಸೊ ಪ್ರಾಪಕ, ಆ ಕೆಲವರು ವ್ಯಾಪ್ತ ದರ್ಶನವಾಗಿ ಆ ಭಗವಂತನ ನೋಡ್ತಾರೆ. ಕೆಲವರು ಸ್ಥಾಪಕ, ಸ್ಥಾಪಕ ಅಂದ್ರ ಸ್ಥ ಅಂದ್ರೆ ಹೃದಯ, ಭಗವಂತನನ್ನ ಸ್ಥಾಪಕ ಅಂತ ನೋಡ್ತಾರೆ, ಹೃದಯದಲ್ಲಿ ನೋಡ್ತಾರೆ. ಸೊ ಪ್ರತೀಕಾಲಂಬನರು ಅಂದ್ರು ಹೃದಯದಲ್ಲಿ ನೋಡ್ತಾರೆ, ಅಪ್ರತೀಕಾಲಂಬರನು ಅಂದ್ರ ವ್ಯಾಪ್ತವಾಗಿ ನೋಡ್ತಾರೆ. ಹೇಗೆ ನೋಡ್ತಾರ ಅವರು ಅಂದ್ರೆ ಇಷ್ಟೇನ ನೋಡ್ತಾರಂದ್ರೆ ಇಲ್ಲ ಇಲ್ಲ, ನಿಯಾಮಕ. ನಿಯಾಮಕ ಅಂದ್ರೆ ನಿಯಾಮಕ ಅಂಬೋ ಶಬ್ದಕ್ಕೆ ಅಂತರ್ಯಾಮಿ ಅಂತ ಅಂದ್ರೆ ಬಿಂಬರೂಪ, ಈ ಬೇರೆ ಯಾರ್ಯಾರೋ ನೋಡೋಲ್ಲ ಅವರು, ಬಿಂಬರೂಪ ಪರಮಾತ್ಮನನ್ನ ಕೆಲವರು ಪ್ರಾಪಕ ಅಂತ ವ್ಯಾಪ್ತ ದರ್ಶನ ನೋಡ್ತಾರ, ಕೆಲವರು ಸ್ಥಾಪಕ ಅಂತ ಹೃದಯದಲ್ಲಿ ನೋಡ್ತಾರ. ಅದಕ್ಕೆ ಕಾರಣ ಏನು? ವ್ಯಾಪಕ ಅಂತ ಹೇಳ್ತಾರೆ. ವ್ಯಾಪಕ ಅಂದ್ರೆ ಏನು ಅಂದ್ರೆ, ಆ ದರ್ಶನ ನಮಗೆ ಆಗಬೇಕಂದ್ರೆ, ಯಾರಿಗೇನು ಆ ದರ್ಶನ ಆಗಬೇಕಂದ್ರೆ ಭಗವಂತನೇ ಅದನ್ನ ಮಾಡಿಸ್ಬೇಕು. ಹೇಗೆ? ಆ ಸ್ವತಂತ್ರ ಕರ್ತೃತ್ವವನ್ನು ಹೇಳ್ತಾ ಇದ್ದಾರೆ. ಹೇಗೆ ಅಂದ್ರೆ ವ್ಯಾಪಕ ಅಂಬೋ ಶಬ್ದದಿಂದ. ವ್ಯಾಪಕ ಅಂದ್ರೆ ವ್ಯಾಪಕ, ವಿ ಅಂದ್ರೆ ವಿಶಿಷ್ಟವಾದ ಜ್ಞಾನ, ವ ಅಂದ್ರೆ ಜ್ಞಾನ, ವ ಅಂದ್ರೆ ಜ್ಞಾನ, ಜ್ಞಾನ ಉಳ್ಳವರು ವಿಗಳು ಆಗ್ತಾರೆ. ಆ ವಿಗಳನ್ನ ವಿ ಆಪಕ, ವಿ ಆಪಕ ಅಂದ್ರೆ ಆ ಜ್ಞಾನಿಗಳನ್ನ ನಮಗೆ ತಂದು ಕೊಡ್ತಾರೆ. ನಮ್ಗೆ ಅಪರೋಕ್ಷ ಆಗ್ಬೇಕಂದ್ರೆ ನಮ್ಗೆ ಫಸ್ಟ್ ಒಂದು ಜ್ಞಾನಿಗಳು ನಮಗೆ ಭಗವಂತನೇ ಬಂದು ತಂದು ಕೊಡ್ತಾನೆ. ಶುಕ ಪರೀಕ್ಷಿತಿಗೆ ಹಾಗೆ ಆಯ್ತು, ಶುಕ ಮಹರ್ಷಿ ಬಂದು ಹೇಳಿದ್ರು. ಹಾಗೇನೆ ದೇವರು ನಮ್ಗೆ ಏನು, ನಮ್ಮ ಸಾಧನೆ ಮುಂದೆ ಹೋಗ್ತಾ 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 ಇದ್ರೆ ದೇವರು ನಮಗೆ ಈ ಒಂದು ಜ್ಞಾನ ನಮಗೆ ತಿಳಿಬೇಕಂದ್ರೆ ಅವನೇ ಆ ವಿಗಳನ್ನ ಕಳಿಸ್ತಾನೆ, ಜ್ಞಾನಿಗಳನ್ನ ನಮ್ಗೆ ಕಳಿಸ್ತಾನಂತ. ಜ್ಞಾನಿಗಳನ್ನ ಕಳಿಸಿ ನಮಗೆ ಜ್ಞಾನವನ್ನ ಕೊಟ್ಟು ನಮಗೆ ಈ ಒಂದು ಸ್ಥಾಪಕವನು ಪ್ರಾಪಕನು ಹಾಗೆ ಮಾಡ್ತಾರಂತೆ. ನಮಗೆ ಅದಕ್ಕೆ ದಾಸರ ಮೂಲಕವಾಗಿ ನಮ್ಗೆ ಹರಿಕಥಾಂಸಾರವನ್ನ ಕೊಟ್ಟಿದ್ದಾರೆ. ಜ್ಞಾನಿಗಳನ್ನ ತಂದು ಕೊಡೋದು ಅಂದ್ರೆ ಏನು? ನಮ್ಗೆ ಯಾರು ಜ್ಞಾನಿಗಳು ಬಂದಿದ್ದಾರೆ ಇಲ್ಲಿ? ಇಲ್ಲ, ನಮ್ಗೆ ಈ ಒಂದು ಹರಿಕಥಾಮೃತ ಸಾರ ಎಂಬೋ ಒಂದು ಗ್ರಂಥ ಇದಲ್ಲ, ಈ ಗ್ರಂಥದ ಮೂಲಕವಾಗಿ ಗ್ರಂಥದಲ್ಲಿ ಅವರು ಹೇಳಿದ್ರು. ಜ್ಞಾನಸತ್ರದಲ್ಲಿ ನಮ್ಮ ಜೇವಿ ಆಚಾರ್ಯ ಹೇಳಿದ್ರು, ನೀವು ಅಟ್ಲೀಸ್ಟ್ ಏನು ಮಾಡ್ತಿರೋ ಅಲ್ಲವೋ ಟೇಕ್ ಹೋಮ್ ಮೆಸೇಜಸ್ ಒಂದು ದೇವರ ಒಂದು ಸರ್ವಮೂಲ ಗ್ರಂಥನು. ಅವ್ರು ಸರ್ವಮೂಲ ಅಂತ ಹೇಳಿದ್ರು, ನಾನು ಹರಿಕಥಾಂಸಾರನೂ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಹರಿಕಥಾಂಸಾರನ್ನು ಸರ್ವಮೂಲ ಅಥವಾ ಹರಿಕಥಾಂಸಾರವನ್ನ ನೀವು ಅಟ್ಲೀಸ್ಟ್ ನಿಮ್ಮ ಪೂಜಾ ರೂಮ್ಲಿ ಏನಾದ್ರು ಇಟ್ಟುಕೊಳ್ಳಿ, ಇಟ್ಟುಕೊಂಡ್ರಿ ಫಸ್ಟ್ ಟು ಸ್ಟಾರ್ಟ್ ವಿತ್ ಇಟ್ಟುಕೊಳ್ಳಿ ಅಂತ. ಸೊ ಅದಲ್ಲಿ ಇದ್ದು ಆ ಅಕ್ಷರಗಳಲ್ಲಿ ಇದ್ದು ನಾವು ಭಕ್ತಿಯಿಂದ ಅವ್ರನ್ನ ಸೇವೆ ಮಾಡಿದ್ರೆ ಆ ಜ್ಞಾನವನ್ನ ತಂದು ಕೊಡ್ತಾರೆ, ವಿಗಳನ್ನ ತಂದು ಕೊಡ್ತಾರೆ ನಮಗೇನು. ಸೊ ಪ್ರಾಪಕ, ಸ್ಥಾಪಕ, ನಿಯಾಮಕ, ವ್ಯಾಪಕ, ಹೀಗೆ ಚಿಂತನೆ ಮಾಡಿ. ಈ ವಿಷಯದಲ್ಲಿ ನಮ್ಗೆ ಲೌಕಿಕವೂ ಬೇಕು, ಲೌಕಿಕದಲ್ಲಿ ನಮ್ಗೆ ಊಟ ತಿಂಡಿ ಜಿಲೇಬಿ ಹಲ್ವಾ ಎಲ್ಲ ಬೇಕು. ಅದನ್ನೂ ತಂದುಕೊಟ್ಟು ಸ್ಥಾಪಕ ಮಾಡಿ ನಿಯಾಮಕ ಮಾಡಿ ಅದನ್ನ ಎಂಜಾಯ್ ಮಾಡ್ಬೇಕಲ್ಲ. ಎಂಜಾಯ್ ಮಾಡಿ ವ್ಯಾಪಕನಾಗಿದ್ದು ಏನೇನು ಸಾಮಾನು ಬೇಕು ಅದೂ ತಂದು ಕೊಡ್ತಾರೆ. ಅಥವಾ ಈ ಭಗವಂತನ ಜ್ಞಾನವನ್ನ ಪ್ರಾಪಕ, ಸ್ಥಾಪಕ, ನಿಯಾಮಕ, ವ್ಯಾಪಕ ಅಂತ ತಂದುಕೊಟ್ಟು ಈ ವಿಗಳನ್ನ ಕಳಿಸಿ ನಮ್ಮ ಹರಿಕಥಾಂಸಾರ ಮೂಲಕವಾಗಿ ಜಗನ್ನಾಥ ದಾಸರು ನಮ್ಗೆ ಈ ಒಂದು ಗ್ರಂಥವನ್ನ ಕೊಟ್ಟು ನಮ್ಗೆ ಆ ಜ್ಞಾನವನ್ನ ತಂದುಕೊಟ್ಟು ಅದರ ಮೂಲಕವಾಗಿ ನಾವು ಯಾವ ಜೀವಿಗಳು ನಮ್ಗೆ ಆ ಒಂದು ಸ್ಥಾಪಕ ಹೃದಯದಲ್ಲಿ ಇರುವಂತ ಬಿಂಬರೂಪವನ್ನ ಕೊನೆಯಲ್ಲಿ ನಮ್ಗೆ ತೋರಿಸಿಕೊಡ್ತಾರೆ. ಎಲ್ಲವೂ ಹೇಗಾಗತ್ತೆ ಅಂದ್ರೆ ಆ ಕರುಣಾಳು ಎಂತಾದ್ದು ಅಂದ್ರೆ, ನಾವು ಊಟ ಮಾಡುವಾಗ ಇವನನ್ನ ಈ ಶಬ್ದ ಯಾರಿಗೆ ಅಂದ್ರೆ ಇವನು ಅಚ್ಯುತ ಅನಂತ. ಅಚ್ಯುತ ಅಂದ್ರೆ ಅಲ್ಲಿ ಅ ಅಂಬೋದ್ರಿ ಅನಂತ ಅಂಬೋದು ಬರುತ್ತೆ. ಅಚ್ಯುತ ಅನಂತ ಗೋವಿಂದ ಬರುತ್ತೆ. ಆ ಗೋವಿಂದ ಅಂದ್ರೆ ಗೋವಿಂದತಿ ಅಂದ್ರೆ ಅದು ಒಳಗೆ ಹೋಗಿ ಆ ಒಂದು ಧಾನ್ಯಗಳು ಆ ಎಲ್ಲೆಲ್ಲಿ ಹೋಗಿ ಆಯಾ ಕೆಲಸಗಳು ಮಾಡೋದು ಮಾತ್ರ ಅಲ್ಲ, ನಮ್ಮ ಮನಸ್ಸಿಗೆ ಹೋಗಿ ಅಲ್ಲಿ ಗೋ ಅಂದ್ರೆ ಭಗವಂತ ವೇದ ಪ್ರತಿಪಾದ್ಯನಾದ ಆ ಭಗವಂತನ ಜ್ಞಾನವನ್ನ ಹುಟ್ಟಿ ನಮಗೆ ಒಂದು ಜ್ಞಾನದ ಮಾರ್ಗದಲ್ಲಿ ತಕೊಂಡು ಹೋಗುತ್ತೆ. ಕೊನೆಯಲ್ಲಿ ನಮ್ಗೆ ಅಪರೋಕ್ಷ ಜ್ಞಾನವು ತಂದು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಂದರಿದು ಇಷ್ಟು ನ್ಯಾಮಕ ವ್ಯಾಪಕ ಎಂದರಿದು ಇಷ್ಟು ನಾವು ತಿಳ್ಕೊಂಡ ಮೇಲೆ ಅವನೇ ಮಾಡಿ ಮಾಡಿಸ್ತಾನೆ. ಅದು ಹೇಳ್ತಾರೆ, ಸಾಧನೆಯ ಚಿಂತೆ ನನಗೆ ಯಾ ತಕ್ಕೋ ದೇವ ಅಂತ ಹೇಳಿದಾಗ ಇಷ್ಟು ನಾವು ಇವಾಗ ತಿಳಿದಿದ್ದೀವಿ. ಭಗವಂತನೇ ತಂದು ಕೊಟ್ಟು ಭಗವಂತನೇ ಮಾಡಿ ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡ ಮೇಲೆ ನಿರ್ಲೇಪನಾಗಿರು. ನೀವು ಯಾಕೆ ಹಚ್ಕೋಬೇಕು? ಅವನಿದ್ದು ಎಲ್ಲವೂ ಮಾಡಿ ಮಾಡಿಸ್ತಾನೆ. ಅವನು ಇರೋವಾಗ ಚಿಂತನೆ ಎಲ್ಲಿಂದ ಬರುತ್ತೆ? ಯಾರಿಂದ ನಮಗೆ ಹಾನಿ ಬರುತ್ತೆ? ಯಾರಿಂದ ನಾವು ಅಂಜ್ಕೋಬೇಕು? ಎಲ್ಲರೂ ಹೆಲ್ಪ್ಲೆಸ್, ಎಲ್ಲರೂ ಅಸ್ವತಂತ್ರರು. ಸೊ ಆ ಒಂದು ಧೈರ್ಯ ಬರುತ್ತೆ, ಭಯ ಹೋಗುತ್ತೆ, ನಿರ್ಭಯ ಆಗ್ತೀವಿ. ಈ ಸಂಸಾರದಲ್ಲೇ ನಿರ್ಭಯರಾಗ್ತೀವಿ ಸರಿಯಾಗಿ ತಿಳ್ಕೊಂಡ ಮೇಲೆ ಅದಕ್ಕೆ ನಿರ್ಲೇಪನ ಆಗಿರು. ಹಚ್ಕೊಳ್ಳೋದೇ ಇಲ್ಲ ಭಗವಂತ, ಏನು ಚಿಂತೆ ಇಲ್ಲಂಗಿರು. ಏನ್ ಮಾಡಬೇಕು ನೀನು? ಪುಣ್ಯ ಪಾಪಗಳ ಅರ್ಪಿಸು, ಎಲ್ಲವೂ ಅವನ ಅಧೀನನೇ. ಭಗವಂತನ ಅಧೀನತ್ವವನ್ನು, ಎಲ್ಲ ವಸ್ತುಗಳು ಅವನ ಅಧೀನ ಅಂತ ತಿಳ್ಕೊಂಡು ನಮ್ಮಿಂದ ಪುಣ್ಯ ಆಗಲಿ ಅಥವಾ ಪಾಪ ಕಾರ್ಯನೇ ಆಗಲಿ ಅವನೇ ನಮ್ಮ ಕರ್ಮಕ್ಕೆ ಯೋಗ್ಯತೆಗೆ ತಕ್ಕಂಗೆ ಮಾಡಿ ಮಾಡಿಸಿ ಅವನ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾನ ಅಂತ ಚಿಂತನೆ ಮಾಡಿ ಅರ್ಪಿಸು ಅವನಡಿಗೆ ಅಂತ ಹೇಳ್ತಾ ಇದ್ದಾರೆ ಕೃಷ್ಣಾರ್ಪಣಮಸ್ತು.